ಅಬ್ರಹಾಮನ ಮೊಮ್ಮಗನಾದಂಥ ಯಾಕೋಬನಿಗೆ 12 ಜನ ಮಕ್ಕಳಿದ್ರು. ಅವರಲ್ಲಿ ಒಬ್ಬನ ಹೆಸರು ಯೋಸೇಫ್ ಅಂತ. ಯಾಕೋಬನು ಯೋಸೇಫನನ್ನು ಬಹಳ ಪ್ರೀತಿ ಮಾಡ್ತಾಯಿದ್ದ. ಯಾಕೆಂದರೆ ಯೋಸೇಫನು ಯಾಕೋಬನಿಗೆ 30 ವಯಸ್ಸಿನಲ್ಲಿ ಹುಟ್ಟಿದವನಾಗಿದ್ದ. ಆದ್ದರಿಂದ ಯಾಕೋಬನು ಯೋಸೇಫನಿಗೆ ಒಂದು ನಿಲುವಂಗಿಯನ್ನು ಸಹ ತೆಗೆದುಕೊಟ್ಟಿದ್ದ. ಒಂದು ದಿನ ಯೋಸೇಫನು ಒಂದು ಕನಸನ್ನು ಕಂಡು ಆ ಕನಸನ್ನು ತನ್ನ ಅಣ್ಣಂದ್ರಿಗೆ ಹೇಳುತ್ತಾ, ಅಣ್ಣಂದ್ರೆ, ನಾನೊಂದು ಕನಸನ್ನು ಕಂಡೆ. ಆ ಕನಸಿನಲ್ಲಿ ನಾವೆಲ್ಲರೂ ಹೊಲದಲ್ಲಿ ಗೋಧಿಯ ಕಟ್ಟುಗಳನ್ನು ಕಟ್ತಾ ಇದ್ವಿ. ನನ್ನ ಗೋಧಿಯ ಕಟ್ಟು ಎದ್ದು ನಿಂತ್ಕೊಳ್ತು, ನಿಮ್ಮೆಲ್ಲರ ಗೋಧಿಯ ಕಟ್ಟುಗಳು ನನ್ನ ಗೋಧಿಯ ಕಟ್ಟಿಗೆ ಅಡ್ಡ ಬಿದ್ದವು ಅಂದ. ಅದನ್ನು ಕೇಳಿದಂಥ ಅಣ್ಣಂದರು, ಏನೋ ಹಾಗಾದರೆ ಈ ಕನಸಿನ ಅರ್ಥ ಏನು? ನಾವೆಲ್ಲರೂ ನಿನಗೆ ನಮಸ್ಕಾರ ಮಾಡಬೇಕಾ? ನೀನು ನಮ್ಮ ಮೇಲೆ ದೊರೆತನ ಮಾಡ್ತೀಯಾ ಅಂತ ಹೇಳಿ ಆ ದಿನದಿಂದ ಯೋಸೇಫನನ್ನು ಬಹಳವಾಗಿ ದ್ವೇಷ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಒಂದ್ಸಾರಿ ಯಾಕೋಬನ ಮಕ್ಕಳೆಲ್ಲರೂ ಕುರಿಗಳನ್ನು ಮೇಯಿಸೋದಕ್ಕೆ ಹೋಗಿದ್ರು. ಯೋಸೇಫನು ಮಾತ್ರ ಯಾಕೋಬನ ಬಳಿಯಲ್ಲಿದ್ದ. ಆಗ ಯಾಕೋಬನು ತನ್ನ ಮಗನಾದಂಥ ಯೋಸೇಫನಿಗೆ, ಮಗನೇ, ನೀನು ನಿಮ್ಮ ಅಣ್ಣಂದಿರ ಬಳಿಗೆ ಹೋಗಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಅಂತ ಹೇಳಿದ. ಅವರ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬರೋದಕ್ಕೋಸ್ಕರ ಯೋಸೇಫನು ತನ್ನ ಅಣ್ಣಂದಿರ ಬಳಿಗೆ ಹೋಗ್ತಾ ಇದ್ದ. ಅವನು ಬರ್ತಾ ಇರೋದನ್ನು ನೋಡಿದಂಥ ಅಣ್ಣಂದಿರು, ಅಗೋ, ಆ ಕನಸುಗಾರನು ಬರ್ತಾ ಇದ್ದಾನೆ, ಅವನು ನಮ್ಮ ಮೇಲೆ ದ್ವರ್ತನೆ ಮಾಡ್ತಾನಂತೆ, ಬರಲಿ ಬರಲಿ ಅಂತ ಅಂದುಕೊಂಡು ಅವನನ್ನು ಕೊಲ್ಲೋದಕ್ಕಾಗಿ ಒಳಸಂಚನ್ನು ಮಾಡಿದರು. ಯೋಸೇಫನು ಅವರ ಬಳಿಗೆ ಬಂದಾಗ ಅವನನ್ನು ಹಿಡಿದುಕೊಂಡು ಅವನ ಮೇಲಂಗಿಯನ್ನು ಕಿತ್ತುಕೊಂಡು ಒಂದು ನೀರಿಲ್ಲದಂಥ ಬಾವಿಯಲ್ಲಿ ಅವನನ್ನು ಹಾಕಿದರು. ಅವರೆಲ್ಲರೂ ಊಟಕ್ಕಾಗಿ ಕುಳಿತಿದ್ದಾಗ ಆ ಮಾರ್ಗದಲ್ಲಿ ಕೆಲವರು ವ್ಯಾಪಾರಿಗಳು ಈಜಿಪ್ಟ್ ದೇಶಕ್ಕೆ ಹೋಗ್ತಾಯಿದ್ರು. ಅವರನ್ನು ನೋಡಿದಂಥ ಯೋಸೇಫನ ಅಣ್ಣಂದರಲ್ಲಿ ಒಬ್ಬನು, ಹಾಗೋ, ಅಲ್ಲಿ ಈಜಿಪ್ಟ್ ದೇಶಕ್ಕೆ ಕೆಲವು ವ್ಯಾಪಾರಿಗಳು ಹೋಗ್ತಾ ಇದ್ದಾರೆ, ನಾವು ಈ ಯೋಸೇಫನನ್ನು ಕೊಂದರೆ ನಮಗೇನು ಲಾಭ ಬರುತ್ತೆ? ಆದುದರಿಂದ ಅವನನ್ನು ಆ ವ್ಯಾಪಾರಸ್ಥರಿಗೆ ಮಾರ್ಬಿಡೋಣ ಅಂತ ಹೇಳಿದನು. ಅವರೆಲ್ಲರೂ ಸೇರಿ ಯೋಸೇಫನನ್ನು ಆ ಈಜಿಪ್ಟ್ ದೇಶಕ್ಕೆ ಹೋಗ್ತಾ ಇದ್ದಂಥ ವ್ಯಾಪಾರಿಗಳಿಗೆ ಸ್ವಲ್ಪ ಹಣಕ್ಕೆ ಮಾರಿದರು. ಮತ್ತು ಅವರು ಒಂದು ಮೇಕೆಯನ್ನು ಕೊಯ್ದು ಅದರ ರಕ್ತದಲ್ಲಿ ಯೋಸೇಫನ ನಿಲುವಂಗಿಯನ್ನು ಹದ್ದಿ ಆ ಅಂಗಿಯನ್ನು ತನ್ನ ತಂದೆ ಬಳಿಗೆ ತಗೊಂಬಂದು, ಅಪ್ಪ, ನಾವು ದಾರಿಯಲ್ಲಿ ಬರುವಾಗ ನಮಗೆ ಈ ಅಂಗಿ ಸಿಕ್ತು ಅಂತ ಹೇಳಿದರು. ಯಾಕೋಬನು ಆ ಅಂಗಿಯನ್ನು ನೋಡಿ, ಅಯ್ಯೋ, ಈ ಅಂಗಿ ಬೇರೆ ಯಾರ್ದು ಅಲ್ಲ, ಇದು ನನ್ನ ಮಗನಾದಂಥ ಯೋಸೇಫನದೇ. ಯಾವುದೋ ಕಾಡು ಮೃಗವು ಅವನನ್ನು ಕೊಂದಿದೆ, ಅವನನ್ನು ತಿಂದುಬಿಟ್ಟಿದೆ ಅಂತ ಬಹಳ ದಿನಗಳವರೆಗೆ ಗೋಳಾಡಿದನು. ಯೋಸೇಫನನ್ನು ತೆಗೆದುಕೊಂಡು ಹೋದಂಥ ಆ ವ್ಯಾಪಾರಸ್ಥರು ಈಜಿಪ್ಟ್ ದೇಶದಲ್ಲಿದ್ದಂಥ ಒಬ್ಬ ಮನೆಯ ಯಜಮಾನನಿಗೆ ಅವನನ್ನು ಮಾರಿದರು. ಯೋಸೇಫನು ಆ ಯಜಮಾನನ ಮನೆಯಲ್ಲಿದ್ದಾಗ ದೇವರ ದಯೆ ಯೋಸೇಫನ ಮೇಲೆ ಇದ್ದದ್ದರಿಂದ ಅವನು ಮಾಡುವಂಥ ಎಲ್ಲ ಕೆಲಸಗಳು ಸಹ ಸಫಲವಾಗ್ತಾ ಇದ್ವು. ಅದನ್ನು ಗಮನಿಸಿದಂಥ ಆ ಮನೆಯ ಯಜಮಾನನು ಯೋಸೇಫನಿಗೆ ತನ್ನ ಮನೆಯಲ್ಲಿನ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಟ್ಟ. ಯೋಸೇಫನು ಬಹಳ ಸುಂದರನಾಗಿದ್ದ, ಒಳ್ಳೆಯ ಮೈಕಟ್ಟನ್ನು ಹೊಂದಿದವನು ಆಗಿದ್ದ. ಅವನನ್ನು ನೋಡಿದಂಥ ಆ ಮನೆಯ ಯಜಮಾನನ ಹೆಂಡತಿ ಅವನನ್ನು ಮೋಹಿಸಿ ಅವನನ್ನು ಯಾವಾಗಲೂ ಹಿಡಿದುಕೊಂಡು, ಬಾ, ನನ್ನನ್ನು ಸಂಗಮಿಸು, ನನ್ನನ್ನು ಕೂಡು ಅಂತ ಯಾವಾಗಲೂ ಕೇಳ್ತಾ ಇದ್ಲು. ಆದರೆ ಯೋಸೇಫನು, ನಾನು ಇಂಥ ನೀಚ ಕೆಲಸವನ್ನು ಮಾಡಲಾರೆ, ನನ್ನ ಯಜಮಾನನು ನನ್ನ ಮೇಲೆ ನಂಬಿಕೆಯನ್ನಿಟ್ಟು ಈ ಮನೆಯಲ್ಲಿನ ಎಲ್ಲ ಜವಾಬ್ದಾರಿಯನ್ನು ನನಗೆ ವಹಿಸಿಕೊಟ್ಟಿದ್ದಾನೆ, ನೀನು ಅವನ ಧರ್ಮಪತ್ನಿ ಆದುದರಿಂದ ಈ ಕೆಲಸವನ್ನು ನಾನು ಮಾಡಲಾರೆ, ನನ್ನ ಯಜಮಾನನಿಗೂ ದೇವರಿಗೂ ನಾನು ವಿರೋಧವಾದಂಥ ಕೆಲಸವನ್ನು ನಾನು ಮಾಡೋದಿಲ್ಲ ಅಂತ ಹೇಳಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದ. ಆ ಮನೆಯ ಯಜಮಾನಿಯು ಒಂದು ದಿನ ಮನೆಯಲ್ಲಿ ಯಾರೂ ಇಲ್ಲದೇ ಇದ್ದಾಗ ಯೋಸೇಫನು ಬರುವಂಥ ಸಮಯವನ್ನು ನೋಡಿಕೊಂಡಿದ್ದು ಅವನನ್ನು ಹಿಡಿದುಕೊಂಡು, ಬಾ, ನನ್ನನ್ನು ಸಂಗಮಿಸು, ನನ್ನನ್ನು ಕೂಡು ಎಂಬುದಾಗಿ ಬಲತ್ಕರಿಸಿದಳು. ಆದರೆ ಯೋಸೇಫನು ಆಕೆಯಿಂದ ತಪ್ಪಿಸಿಕೊಂಡು ಹೋಗೋದಕ್ಕಾಗಿ ತನ್ನ ಅಂಗಿಯನ್ನು ಆಕೆಯ ಕೈಯಲ್ಲೇ ಬಿಟ್ಟು ತಪ್ಪಿಸ್ಕೊಂಡು ಹೊರಟೋದ. ಆಕೆಯು ಆ ಅಂಗಿಯನ್ನು ಹಿಡಿದುಕೊಂಡು ಸೇವಕರುಗಳನ್ನು ಕರೆದು, ಕಾಪಾಡಿ ಕಾಪಾಡಿ, ಯೋಸೇಪನು ನನ್ನನ್ನು ಬಲಾತ್ಕಾರ ಮಾಡೋದಕ್ಕೆ ಬಂದಿದ್ದ, ನಾನು ಜೋರಾಗಿ ಕೂಗಿಕೊಂಡೆ, ಆಗ ಅವನು ನನ್ನ ಕೈಯಲ್ಲಿ ಅವನ ಅಂಗಿಯನ್ನು ಬಿಟ್ಟು ತಪ್ಪಿಸ್ಕೊಂಡು ಹೋಗ್ಬಿಟ್ಟ ಅಂತ ಹೇಳಿದ್ಲು. ಮತ್ತು ಆ ಯಜಮಾನಿಯು ತನ್ನ ಗಂಡನು ಸಾಯಂಕಾಲ ಮನೆಗೆ ಬರುವವರೆಗೂ ಕಾದುಕೊಂಡಿದ್ದು, ಅವನು ಮನೆಗೆ ಬಂದ ತಕ್ಷಣ, ನೋಡ್ರಿ, ಯೋಸೇಪನು ನನ್ನನ್ನು ಹಿಡಿದುಕೊಂಡು ಬಲಾತ್ಕಾರ ಮಾಡೋದಕ್ಕೆ ಬಂದ, ನನ್ನನ್ನು ಮಾನಭಂಗ ಪಡಿಸೋದಕ್ಕೆ ಬಂದ, ನಾನು ಜೋರಾಗಿ ಕೂಗಿಕೊಂಡಾಗ ಅವನು ತನ್ನ ಅಂಗಿಯನ್ನು ನನ್ನ ಕೈಯಲ್ಲೇ ಬಿಟ್ಟು ತಪ್ಪಿಸ್ಕೊಂಡು ಹೋಗ್ಬಿಟ್ಟ ಅಂತ ಹೇಳಿದ್ಲು. ಆ ಮಾತನ್ನು ಕೇಳಿದಂಥ ಆಕೆಯ ಯಜಮಾನನು ಯೋಸೇಪನ ಮೇಲೆ ಬಹಳ ಕೋಪಗೊಂಡು ಅವನನ್ನು ಹಿಡಿಸಿ ಜೈಲಲ್ಲಿ ಅವನನ್ನು ಹಾಕ್ತಾನೆ.